ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ವನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅಥೋಪಗಮ್ಯೈಷ ಗುರುಂ ಜಗದ್ಗುರುಃ ಪ್ರಸಾದ್ಯ ತಂ ದೇವ ವರಪ್ರಸಾದಿತಃ ಸದಾ ಸಮಸ್ತಾಶ್ರಮಭಕ್ ಸುರೇಶ್ವರಃ ವಿಶೇಷತಃ ಖಲ್ವ ಭಜದ್ವರಾಶ್ರಮಂ. ನಂತರ ದೇವ ವರಪ್ರಸಾದಿತಃ, ರುದ್ರಾದಿ ದೇವತೆಗಳೇ ವಾಯುದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇರ್ತಾರೆ, ಚೂರು ಅನುಗ್ರಹ ಮಾಡಬೇಕು ಮಾಡಬೇಕು ಅಂತ. ಅಂಥವರು ತಾವು ಅಚ್ಯುತ ಪ್ರೇಕ್ಷರತ್ರ ಹೋಗಿ ಅವರನ್ನ ಹೇಳ್ತಾ ಇದ್ದಾರೆ, ಪ್ರಸಾದ್ಯತಂ, ಅವರನ್ನು ಸಂತೋಷಗೊಳಿಸಿರುತ್ತೆ, ಸ್ವಾಮಿ ನಾನು ಪುನಃ ಬಂದಿದ್ದೇನೆ, ಸನ್ಯಾಸವನ್ನು ಆಶ್ರಮ ಸ್ವೀಕಾರ ಮಾಡುತ್ತೇನೆ ಅಂತ ಹೇಳುತ್ತಾ, ವಿಶೇಷತಃ ಖಲು ಅಭಜತು ವರಾಶ್ರಮಂ. ಇವರು ಎಂಥವರು ಅಂದ್ರೆ ಹೇಳ್ತಾರೆ, ಸದಾ ಸಮಸ್ತಾಶ್ರಮ ಭಾಕ್ ಅಂತ ಹೇಳ್ತಾ ಇದ್ದಾರೆ. ಸದಾ ಸಮಸ್ತಾಶ್ರಮ ಭಾಕ್ ಅಂದ್ರೆ ಹೇಳ್ತಾರೆ, ದೇವ ಏವ ಬ್ರಹ್ಮಚಾರಿಣ, ದೇವ ಏವ ಗೃಹಸ್ಥಾ, ದೇವ ಏವ ವನಸ್ಥಾ ಯಥಾಹ್ಯೇತೆ ಮುನಯ. ಇಲ್ಲಿ ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲ ಎಂಥವರು ಅಂದ್ರೆ, ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ, ಮಧ್ವಾಚಾರ್ಯರಿಗೆ ಅಂದ್ರೆ ವಾಯುದೇವರಿಗೆ ಮೂಲ ರೂಪದಲ್ಲೇ ಸದಾ ನಾಲ್ಕು ರೂಪಗಳಿರುತ್ತೆ, ನಾಲ್ಕು ರೂಪಗಳಿಂದ ಇರ್ತಾರೆ. ಯಾವುದು? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅಂತ ನಾಲ್ಕು ರೂಪಗಳು ವಾಯುದೇವರಿಗೆ ಸದಾ ಇರುವಂತಹದ್ದೇ. ಆ ರೂಪಗಳಲ್ಲಿ ಯತಿ ರೂಪ ಯಾವಾಗೂ ಇರುತ್ತೆ, ಈಗೇನೋ ಯತಿಗಳಾಗಿ ಬಂದರೂ ನಂತರ ಬಿಟ್ಟರು ಅಂತಿಲ್ಲ, ಸದಾ ಇರುವ ಯತಿ ರೂಪ ಅದು. ಅಂಥ ಯತಿರೂಪಕ್ಕೆ ಹೆಸರು ಯಾವುದು ಅಂದ್ರೆ ಮಧ್ವ ಅಂತ. ವಾಯುದೇವರ ಅನಾದಿ ಕಾಲದ ಯತಿರೂಪದ ಹೆಸರು ಮಧ್ವ. ಅಂಥ ಮಧ್ವ ಅಂತ ಹೆಸರಿರುವ ವಾಯುದೇವರ ರೂಪ ಭೂಮಿಗೆ ಬಂದು ನಂತರ ಪುನಃ ವೇದವ್ಯಾಸರ ಸನ್ನಿಧಾನದಲ್ಲಿ ಈಗಲೂ ಇದ್ದಾರೆ ಆ ರೂಪದಿಂದಲೇ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಾವು ಯಾವಾಗಲೂ ನಾಲ್ಕು ಕಾಲದ ನಾಲ್ಕು ಆಶ್ರಮ ಧರ್ಮಗಳನ್ನು ಸದಾಕಾಲ ನಿರ್ವರ್ತನೆ ಮಾಡತಕ್ಕಂಥವರಾಗಿದ್ದರೂ ಕೂಡ ಇಲ್ಲಿ ವಿಶೇಷವಾಗಿ ಸನ್ಯಾಸಾಶ್ರಮವನ್ನು ವಿಶೇಷವಾಗಿ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಕ್ರಿಯಾಕಲಾಪಂ ಸಕಲಂ ಸಕಾಲವಿತ್ ವಿಧಾನ ಮಾರ್ಗೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇ ಪ್ರಸತ್ತಯೇ ಮುಹುಸಮಸ್ತನ್ಯಸನಂ ಸಮಭ್ಯಧಾತ್. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಯಾಕಲಾಪಂ ಸಕಲಂ ಸಕಾಲವಿತ್, ಕಾಲವನ್ನ ಚೆನ್ನಾಗಿ ತಿಳ್ಕೊಂಡವರು ಅಂದ್ರೆ ಕಾಲದಲ್ಲಿರುವ ಕಾಲನಾಮಕ ಭಗವದ್ ರೂಪವನ್ನ ಪರಿಚಯ ಇರತಕ್ಕಂಥವ್ರು ಮಧ್ವರಾಯರು. ಕಾಲದಲ್ಲಿರುವ ಭಗವದ್ ರೂಪ ಏನು ಮಾಡುತ್ತಾ ಇರುತ್ತೆ ಅಂದ್ರೆ, ಜ್ಞಾನಿಗಳಿಗೆ ಯಾವ ಯಾವ ಕಾಲದಲ್ಲಿ ಎಂಥೆಂಥ ಕಾರ್ಯಗಳು ಮಾಡಬೇಕೆಂಬ ಉಪದೇಶವನ್ನ ಕಾಲನಾಮಕ ಭಗವಂತ ಕೊಡುತ್ತಾನೆ. ಅಂಥ ಕಾಲನಾಮಕ ಭಗವಂತನಿಂದ ಯಾವ ಕಾಲದಲ್ಲಿ ಎಂಥ ಆಚರಣೆ ಧರ್ಮ ವಿಹಿತ ಎಂಬುದನ್ನ ಪಡೆದಿರುವಂಥವರು ಆಚಾರ್ಯರು. ಅದಕ್ಕೆ ಕಾಲವಿತ್ ಅಂದರು. ಆ ಕಾಲವಿತ್ ಕ್ರಿಯಾಕಲಾಪಂ ವಿಧಾಯ, ಆ ಸನ್ಯಾಸಾಶ್ರಮಕ್ಕೆ ಮಾಡಬೇಕಾಗಿರತಕ್ಕಂಥ ಏನೇನು ಶಾಸ್ತ್ರೋಕ್ತ ಪದ್ಧತಿಗಳಿವೆ ಅವನ್ನೆಲ್ಲ ಚೆನ್ನಾಗಿ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೇವಲಂ ವಿಧಾಯ ಅಂದ್ರು. ಕೇವಲಂ ವಿಧಾಯ ಅಂತ ಹೇಳಿದರೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದರಂತೆ, ಅದರಲ್ಲಿ ಇನ್ಯಾವ ಆಸೆ ಯಾವುದೂ ಇಲ್ಲ. ಸದಾ ಪ್ರಸನ್ನಸ್ಯ ಹರೇ ಪ್ರಸತ್ತಯೇ ಮುಹುಸಮಸ್ತ ನ್ಯಸನಂ ಸಮಭ್ಯಧಾತ್. ಸದಾ ಪ್ರಸನ್ನನಾಗಿರುವಂತಹ ಶ್ರೀಹರಿ. ಮಾಮೂಲಾಗಿ ನಮಗೆ ಭಗವಂತ ಪ್ರಸನ್ನನಲ್ಲ ನಮ್ಮ ಸಂಸಾರದಲ್ಲಿ ನಮ್ಮ ಪ್ರಾರಬ್ಧದಿಂದಾಗಿ, ಆದರೆ ಅವರಿಗೆ ಸದಾ ಪ್ರಸನ್ನನಾಗೇ ಇರ್ತಾನೆ. ಮತ್ತಿನ್ನೇನು ಆತನ ಪ್ರೀತಿಗಾಗಿ ಇನ್ನೇನು ಪ್ರೀತಿ ಬೇಕು, ಮೊದಲೇ ಪ್ರೀತಿ ಬಂದದಲ್ಲ ಅಂತ ಹೇಳಿದರೆ ವಿಶೇಷ ಪ್ರೀತಿಗಾಗಿ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರಂತೆ. ಸನ್ಯಾಸ ಸಮಸ್ತ ನ್ಯಸನಂ ಸಮಭ್ಯಧಾತ್ ಅಂತ ಹೇಳಿದರೆ ಎಲ್ಲವನ್ನ ಬಿಡತಾ ಇದ್ರಂತೆ, ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ತೊಡಗಿದ್ರಂತೆ. ಅದಕ್ಕೆ ಹೇಳ್ತಾರೆ, ನಾವು ಭಗವಂತನ ಉಪಾಸನ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನ ಉಪಾಸನ ಅಂದ್ರೆ ಏನು, ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ, ಆತ್ಮ ಸಮರ್ಪಣ ಆತ್ಮೀಯ ಸಮರ್ಪಣ ಅಂದರೆ ಆತ್ಮೀಯ, ತನ್ನ ಸುತ್ತು ತನಗೆ ಭಗವಂತ ಕೊಟ್ಟ ಪದಾರ್ಥಗಳು, ತನಗೆ ಕೊಟ್ಟ ವ್ಯಕ್ತಿಗಳು, ಆದ ಮೇಲೆ ತನ್ನ ಶರೀರ, ತನ್ನ ಇಂದ್ರಿಯಗಳು, ಮನಸ್ಸು ಪ್ರಾಣ ಎಲ್ಲ ದೇವರ ಅಧೀನ ಅಂತ ಭಗವಂತನಿಗೆ ಶರಣಾಗತನಾದರೆ ಅದನ್ನ ನ್ಯಾಸ ಸನ್ಯಾಸ ಅಂತಾರೆ, ಅಥವಾ ಭಗವಂತನ ಉಪಾಸನ ಅಂತಾರೆ. ಆ ರೀತಿ ಮಾಡಿದರಂತೆ. ಇಲ್ಲಿ ದೇವರಿಗೆ ಅರ್ಪಣೆ ಮಾಡುವುದು ಅಂದ್ರೆ ಏನು ಅಂತ ಮತ್ತೂ ಪ್ರಶ್ನೆ. ನಮ್ಮ ಸುತ್ತು ಇರುವ ಪದಾರ್ಥಗಳನ್ನ, ವ್ಯಕ್ತಿಗಳನ್ನ, ನಮ್ಮನ್ನ ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವುದು ಅಂದ್ರೆ ದೇವರ ಮುಂದೆ ಒಂದು ಪದಾರ್ಥ ಇಟ್ಟು ಸುತ್ತು ಕಟ್ಟಿ ಗೋವಿಂದ ಅಂತೀವಲ್ಲ, ಆ ಥರ ನಮ್ಮ ಸುತ್ತು ನಾವು ನೀರು ಹಾಕೊಂಡ್ಬಿಟ್ಟು ಗೋವಿಂದ ಅಂತ ಕೃಷ್ಣಾರ್ಪಣೆ ಅಂಬೋದಾ? ಮತ್ತೇನು ಮಾಡಬೇಕು ಅಂದ್ರೆ ಹಾಗಲ್ಲ. ನಾವು ದೇವರ ಅಧೀನ ಆದವು ಅಂತ ಚಿಂತನೆ ಅಂದ್ರೆ ಮೊದಲಾಗಿಲ್ವಾ? ನಾವು ಯಾವಾಗಿಂದ್ರೂ ದೇವರ ಅಧೀನ, ಮತ್ತಿವಾಗ ಹೊಸದಾಗಿ ದೇವರ ಅಧೀನ ಆಗುವುದು ಅಂದ್ರೆ ನಾವು ಯಾವಾಗಿಂದಲೋ ದೇವರ ಅಧೀನ ಆಗಿದ್ರೂ ಕೂಡ ದೇವರ ಅಧೀನ ಎಂಬ ಎಚ್ಚರ ನಮಗೆ ಬಂದಿಲ್ಲ. ಆ ಎಚ್ಚರ ಬರುವುದೇ ದೇವರ ಅಧೀನ ಆಗುವುದು ಅಂತ ಅರ್ಥ. ಹಾಗಾದರೆ ನಮ್ಮ ಸುತ್ತ ಸಕಲ ವಸ್ತುಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಹರೇ ಇದೆಲ್ಲ ನಿನ್ನ ಅಧೀನ ಅಂತ ಚಿಂತನೆ ಮಾಡಿದರು ಮಧ್ವರಾಯರು. ಮಧ್ವರಾಯರು ಈ ತರ ಚಿಂತನೆ ಮಾಡಿದರು ಎಂಬ ಎಚ್ಚರ ನಮಗೆ ಬಂದರೆ ನಮಗೂ ಆ ಎಚ್ಚರ ಬರುತ್ತೆ. ಎಲ್ಲವನ್ನ ಭಗವಂತನ ಪದಾರವಿಂದಕ್ಕೆ ಅರ್ಪಣೆ ಮಾಡುವಂತಹ ಭಾಗ್ಯ ನಮಗೆ ಬರುತ್ತೆ. ಅಲ್ಲೂ ಮತ್ತೂ ಪ್ರಶ್ನೆ ಬರುತ್ತೆ, ನಮ್ಮ ಸುತ್ತೂ ಇರುವ ಪದಾರ್ಥಗಳನ್ನ ದೇವರಧೀನ ಅಂತ ಚಿಂತನೆ ಮಾಡುವುದು, ನಮ್ಮ ಸುತ್ತೂ ಇರುವ ವ್ಯಕ್ತಿಗಳನ್ನ ದೇವರಧೀನ ಅಂತ ಚಿಂತನೆ ಮಾಡುವುದು, ನಾವು ದೇವರಧೀನ ಅಂತ ಚಿಂತನೆ ಮಾಡುವುದು, ನಾವು ಅಂದ್ರೆ ನಮ್ಮ ಶರೀರ ಎಲ್ಲವೂ ದೇವರ ಅಧೀನ ಇಂದ್ರಿಯಗಳು ಅಂತ. ಸರಿ, ಬೆಳಿಗ್ಗೆದ್ದು ಅಪ್ಪ ನನ್ನ ಸುತ್ತಿರುವ ಪದಾರ್ಥಗಳು ನಿನ್ನ ಅಧೀನ, ನಮ್ಮವರೆಲ್ಲ ನಿನ್ನ ಅಧೀನ, ನಾ ನಿನ್ನ ಅಧೀನ, ಗೋವಿಂದ ಮುಗಿದು ಅದ ಅಧೀನ ಚಿಂತನ ಅಂದ್ರೆ ಹಾಗಲ್ಲ ಅಂತ ಹೇಳ್ತಾರೆ. ಅಧೀನ ಶಬ್ದಕ್ಕರ್ಥ ನನ್ನ ಸುತ್ತು ಇರುವ ಪದಾರ್ಥಗಳು ದೇವರ ಅಧೀನ ಅಂದರೆ ದೇವರು ಕೊಟ್ಟರೆ ಇರುತ್ತೆ, ದೇವ ಕೊಟ್ಟಿದ್ದಾನೆ ಅದಕ್ಕೆ ಇವೆ ಈ ಪದಾರ್ಥಗಳೆಲ್ಲ. ದೇವ ತೆಗೆದ್ರೆ ಎಲ್ಲ ಹೊರಟೋಗುತ್ತೆ, ಒಂದು ಉಳಿಯಲ್ಲ ನನ್ನ ಹತ್ರ ಅಂದರೆ ನಿತ್ಯವೂ ಕೂಡ ಇದು ಚಿಂತನೆ ಮಾಡಬೇಕಂತ. ಹೇಗೆ ನಮಗೆ ಕಾಣಿಸಿದ ನಮ್ಮ ಪದಾರ್ಥಗಳೆಲ್ಲ ಎಷ್ಟು ಕಾಲ ಕಾಣಿಸ್ತಾ ಇರುತ್ತೆ, ಹರೇ ನಿನ್ನದಪ್ಪ ಇದು ಇದೆ, ಯಾವಾಗಾದ್ರೂ ತೆಗಿಬಹುದು ನೀನು. ಅವಾಗೇ ಕಟ್ಟಿದ ಹೊಸದಾದ ಮನೆ ಅದನ್ನು ನೋಡಿ ಯಾರಾದರೂ ಚಿಂತನೆ ಮಾಡ್ಲಿಕ್ಕಾಗತ್ತಾ? ನಿನ್ನ ಸಂಕಲ್ಪ ಹರಿಯೇ ನೀನಿಟ್ಟಷ್ಟು ಕಾಲ ಇರುತ್ತೆ ನೀವಿದ್ರೆ ಹೋಗುತ್ತೆ ಅಂತ ಅನ್ಲಿಕ್ಕ ಮನಸ್ಸು ಬರುತ್ತಾ? ಬರಲ್ಲ. ಯಾರಾದ್ರೂ ಒಂದು ಕೂಡ ಏ ಇಲ್ಲಪ್ಪ ಚೆನ್ನಾಗಿರ್ಬೇಕು ಚೆನ್ನಾಗಿ ಬರ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ಈ ಟ್ಯಾಬ್ಲೆಟ್ ಹಾಕೊಂತಾ ಬರಬೇಕಂದ್ರೆ ದಿನಾಗ್ಲು ಏವಾಗತ್ತೆ? ನನ್ನ ಸುತ್ತು ಇರುವ ಪದಾರ್ಥಗಳು ಕಾರು ಟಿವಿ ಫ್ರಿಡ್ಜು ಏನೇನಿವೆ ಎಲ್ಲ ಪದಾರ್ಥ ದೇವರತ್ತು ಅಂದರೆ ಆತ ಕೊಟ್ಟಿದ್ದಾನೆ ಅದಕ್ಕೆ ಇದೆ. ಆತ ಬೇಡ ಅಂತ ನಾಳೆ ಸಂಕಲ್ಪ ಮಾಡಿದರೆ ಯಾಕೆ ಬೇಡ ಅಂತ ನಮ್ಮ ಸಿಟ್ಟೇನು ದೇವರಿಗೆ ಅಂದ್ರೆ? ಅಲ್ಲ, ನಮ್ಮ ಕರ್ಮಾನುಸಾರ ದೇವರೇ ತೆಗೆಯಬೇಕು, ತೆಗೆದ್ರೆ ಒಳ್ಳೇದಾಗುತ್ತೆ ಅಂತ ದೇವರಿಗೆ ಸಂಕಲ್ಪ ಬಂದರೆ ತೆಗೆದು ಬಿಟ್ಟರೆ ಒಳ್ಳೇದು ಸ್ವಾಮಿ. ಯಾವಾಗಾದ್ರೂ ಇದು ಹೋಗುತ್ತೆ, ಯಾವಾಗಾದ್ರೂ ಹೋಗುತ್ತೆ ಅಂದರೆ ಸುತ್ತು ಇದ್ದ ಪದಾರ್ಥಗಳು ಯಾವಾಗಾದ್ರೂ ಹೋಗುತ್ತೆ ಅಥವಾ ನಾನೇ ಹೋಗ್ಬಿಡ್ಬೋದು ಪದಾರ್ಥ ಇರುತ್ತೆ. ಈ ರೀತಿಯಾಗಿ ನಾವು ಸದಾ ಚಿಂತನೆ ಮಾಡ್ತಾ ಬಂದ್ರೆ ಏನಾಗುತ್ತೆ? ದೇವರಿಗೆ ಅರ್ಪಣೆ ಮಾಡಿದ್ದಾಗುತ್ತೆ ಅಂದ್ರೆ ಅರ್ಥ ಅಲ್ಲ. ಆ ಪದಾರ್ಥ ಹೋದ್ರೂ ದುಃಖ ಆಗಲ್ಲ ನಮಗೆ, ಹೌದಾನೆ? ಅಭಿಮಾನ ಹೋಗ್ತಾ ಬರುತ್ತೆ. ಪದಾರ್ಥಗಳಿದ್ದರೆ ಅಡ್ಡಿ ಇಲ್ಲ, ಸ್ವಾಮಿ ಕೃಷ್ಣ ನಿನಗರ್ಪಿತ. ಪದಾರ್ಥ ಹೋಯ್ತಾ? ಏನಿಲ್ಲ, ಹೇಗೂ ಹೋಗುತ್ತೆ ಅಂತ ಕನ್ಫರ್ಮ್ ಆಗಿತ್ತು ತಲೆಯಲ್ಲಿ. ಯಾವಾಗ ದಿನಾಗೂ ಚಿಂತನೆ ಮಾಡಿ 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 ಎಲ್ಲರೂ ಅವರವರ ಪದಾರ್ಥಗಳು ಕಳ್ಕೊಂಡಾಗ ನೋಡಿ ನೋಡಿ ನೋಡಿ, ಓಹೋ ದೇವರಿಟ್ಟರೆ ಇರುತ್ತೆ ಇಲ್ಲದಿದ್ರೆ ಇಲ್ಲ, ಇದಕ್ಕೆ ದುಃಖಪಟ್ಟು ಉಪಯೋಗವೂ ಇಲ್ಲ. ಸ್ವಾಮಿ ಏನು ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ, ತೆಗೀತಾನ ಒಳ್ಳೇದಕ್ಕೆ ತೆಗೀತಾನೆ, ಇಡತಾನ ಒಳ್ಳೇದಕ್ಕೆ ಇಡ್ತಾನೆ. ಈ ಒಂದು ಚಿಂತನ ಸುಮ್ಮನೆ ಬಾಯಿಂದ ನಾವು ಉಪನ್ಯಾಸ ಮಾಡಿದ್ರೆ ಬರಲ್ಲ, ಬರೀ ಇಟ್ಟರೆ ಬರಲ್ಲ, ಚೆನ್ನಾಗಿ ಜೀವನದಲ್ಲಿ ಅನುಷ್ಠಾನಕ್ಕಿಟ್ಟರೇನೆ ಬರುತ್ತೆ. ಅದನ್ನ ಹೇಳಿಕೊಡ್ತಾ ಇದ್ದಾರೆ, ಅದನ್ನ ಆಚಾರ್ಯರು ಮಾಡಿದರಂತೆ. ಸರಿ, ಪದಾರ್ಥಗಳು ಮಾಡಲಿಕ್ಕೆ ಸ್ವಲ್ಪ ಧೈರ್ಯ ಬಂದಿತು. ಪದಾರ್ಥಗಳನ್ನ ನೋಡಿ ಇದು ಯಾವಾಗಾದ್ರೂ ಕೈ ಕೊಡಬಹುದು ಹೋಗುತ್ತೆ ಅಂತ ಅಂದುಕೊಂಬುದು ಪರವಾಗಿಲ್ಲ. ಸುತ್ತು ಇರುವ ವ್ಯಕ್ತಿಗಳು ಹೆಂಡತಿ ಮಕ್ಕಳು ಗಂಡ ಇವರನ್ನು ನೋಡಿದಾಗೆಲ್ಲ ಸ್ವಾಮಿ ಇಟ್ಟಿದ್ದಾನೆ ಅದಕ್ಕೆ ಇದ್ದಾರೆ ಇವರು, ಯಾವಾಗಾದ್ರೂ ಅವರಾದ್ರೂ ಹೋಗ್ಬೋದು ನಾನಾದ್ರೂ ಹೋಗ್ಬೋದು ಎಂಬುದು ಮನಸ್ಸಿಗೆ ಬರುತ್ತಾ? ಸರ್ವಥಾ ಇಲ್ಲ, ಬಂದುಕೊಳ್ಳೆ ಇಲ್ಲ ಇಲ್ಲ ಗೋವಿಂದ ಗೋವಿಂದ ಅಂತ ಹೇಳಿ ಅಂದ್ರೆ ಏನ ಹೋಗ್ಬಿಟ್ರ ರೀತಿ ಎಲ್ಲ ಆಗ್ಬಿಡ್ತಾ ಇರುತ್ತೆ, ಏನು ಇಲ್ಲ. ಹಾಗ ಅಂದುಕೊಂಡ್ರೆ ಇನ್ನಷ್ಟು ಆರೋಗ್ಯ ಆಯುಷ್ಯ ಜಾಸ್ತಿ ಆಗತ್ತೆ ಅವರಿಗೆ. ಇದ್ದವರನ್ನ ಯಾರು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ಕೊಂತಾ ಇರ್ತೀವಿ ನಾವು. ನಾವು ಅಂದ್ಕೊಂಡಕ್ಕೆ ಹೋದ್ರು ಒಂದು ಏನಿಲ್ಲ, ಅವ್ರು ಓದೋದಕ್ಕೆ ನಾವು ಅಂದ್ಕೊಂಡದಷ್ಟೇ. ಆದ ಕಾರಣ ಭಗವಂತ ಇಟ್ಟಷ್ಟು ಕಾಲ ನನ್ನ ಜೊತೆಗಿರ್ತಾರೆ ಇವರು. ಇವರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅವರಾದ್ರೂ ನನ್ನ ಬಿಟ್ಟು ಹೋಗ್ತಾರೆ, ಅವರು ಬಿಟ್ಟು ನಾನಾದ್ರೂ ಹೋಗ್ಬಿಡ್ತೇನೆ. ಇದು ಸಿದ್ಧವಾದ್ದು, ಸತ್ಯವಾದ ವಿಚಾರ. ಇವರೆಲ್ಲ ದೇವರ ಅಧೀನ. ಮುಂದೇನು ಅಂದ್ರೆ, ದೇವರು ನನ್ನ ಜೊತೆಗೆ ಇವರನ್ನ ಇಟ್ಟಷ್ಟು ಕಾಲ ಇವರಲ್ಲಿ ಭಗವಂತನ ನೋಡಿ ಇವರಿಗೆ ಬೇಕಾದ್ದು ಕೊಡೋದೇ ದೇವರ ಪೂಜಾ. ನನಗೆ ಭಗವಂತ ಕೊಟ್ಟ ದೇವರ ಪ್ರತಿಮೆಗಳಿವರು ಎಂದು ತಿಳ್ಕೊಂಡು, ಸ್ವಾಮಿ ಎಷ್ಟು ಕಾಲ ನನ್ನ ಹತ್ರ ಇಟ್ಟಿರ್ತೀಯೋ ಇವರನ್ನ, ಇವರಲ್ಲಿ ನಿನ್ನ ನೋಡುತ್ತೇನೆ. ಇವರನ್ನ ಕರ್ಕೊಂಡು ಹೋಗ್ತೀಯ ಸಂತೋಷ, ಇಡುತ್ತೀಯ ಸಂತೋಷ, ನಿನ್ನಿಷ್ಟ. ಇದು ನಿತ್ಯ ಚಿಂತನೆ ಮಾಡ್ತಾ ಬಂದ್ರೆ ಮನಸ್ಸು ರಿಪೇರ್ ಆಗ್ತಾ ಆಗ್ತಾ ಬರುತ್ತೆ. ಅವಾಗ ನಾವು ಸನ್ಯಾಸಿಗಳೇ ಆಗ್ತೀವಿ. ಸನ್ಯಾಸ ಅಂದರೆ ದೇವರು ಏನು ಕೊಟ್ಟರೆ ಅದರಿಂದ ಚೆನ್ನಾಗಿರುವುದೇ ಸನ್ಯಾಸ. ಸನ್ಯಾಸ ಅಂದ್ರೆ ಕೆಂಪು ಬಟ್ಟೆ ಉಟ್ಟು ಮಠದಲ್ಲಿರಬೇಕಾಗಿಲ್ಲ, ಬಿಳಿ ಬಟ್ಟೆ ಉಟ್ಟೆ ಮನದಲ್ಲಿ ಮನೆಯಲ್ಲಿದ್ರೂ ಕೂಡ ಮನಸ್ಸಿಗೆ ಕೆಂಪು ಬಟ್ಟೆ ಉಡಬೇಕಲ್ಲ, ಅದನ್ನ ಉಡಿಸ್ತಾ ಇದ್ದಾರೆ. ಇನ್ನು ಹಾಗೆ ನಮ್ಮವರವರೆಗೂ ಪರವಾಗಿಲ್ಲ, ಇನ್ನು ನಂಬರಿಗೂ ಬಂದ್ರೇನೆ ಕಷ್ಟ. ನನ್ನ ಕೈಕಾಲು ಎಲ್ಲ ಗಟ್ಟಿಮುಟ್ಟಿ ಚೆನ್ನಾಗಿವೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಸ್ವಾಮಿ. ಯಾವಾಗ ಬೇಡ ಅಂತಾನೆ, ನನ್ನ ಕರ್ಮ ಸರಿಯಾಗಿರಲ್ಲ ಭಗವಂತ ಸಂಕಲ್ಪ ಮಾಡುತ್ತಾನೆ, ಕೈ ಹೋಗ್ಬೋದು. ನೋಡ್ತೀವಲ್ಲ ಕನ್ನಡಿಯಲ್ಲಿ ಚೆನ್ನಾಗಿದೆ, ಕೈ ಕಾಲು ಗಟ್ಟಿಯಾಗಿದೆ, ಎಲ್ಲ ನೋಡ್ತಾ ಇರ್ತೀವಿ. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಹೋಗ್ಬೋದು, ಸಿದ್ಧನಾಗಿರ್ಬೇಕು ನಾನು. ಸ್ವಾಮಿ ಕೊಟ್ಟಷ್ಟು ಕಾಲ ಇಟ್ಟಷ್ಟು ಕಾಲ ಇದು ಬಳಸಿ ನಿನ್ನ ಸೇವಾ ಮಾಡುವ ಭಾಗ್ಯ ಕೊಡು. ಯಾವುದು ಹೋದ್ರೂ ದುಃಖ ಪಡೋ ದೌರ್ಭಾಗ್ಯ ಕೊಡಬೇಡ, ಯಾವುದು ಹೋದ್ರೂ ದುಃಖ ಪಡೋ ದೌರ್ಭಾಗ್ಯ ಕೊಡಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಇದನ್ನ ಹೇಳ್ತಾರೆ. ಇದೆಲ್ಲ ಸೇರಿದರೆ ಇದು ನಿನ್ನ ಅಧೀನ ಎಂಬುದರ ತಾತ್ಪರ್ಯ. ಇಷ್ಟು ನಾವು ನಿತ್ಯವೂ ಕೂಡ ಟ್ಯಾಬ್ಲೆಟ್ ಹಾಕೊಂಡು ಸದಾ, ಇದು ನುಂಗೋ ಟ್ಯಾಬ್ಲೆಟ್ ಅಲ್ಲ, ಚಪ್ರಸೋ ಟ್ಯಾಬ್ಲೆಟ್, ಸದಾ 24ನೇ ಚಪ್ರಸ್ಥಾನೇ ಇರಬೇಕು. ಅದನ್ನ ಮಾಡಿದರೆ ಅಂದ್ರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಹೀಗೆ ಮುಹು ಸಮಸ್ತ ನ್ಯಸನಂ ಸಮಭದಾತ್, ಮತ್ತು 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 ಎಲ್ಲ ನಿನಗರ್ಪಿತ ನಿನಗರ್ಪಿತ ಅಂದ್ರೆ ಅಂದ್ರೆ ಅರ್ಥ ಇದು ಅಭ್ಯಾಸ ಅಂತ ಹೇಳಿದ್ರು. ಸರಿ, ಸನ್ಯಾಸ ಆಶ್ರಮಕ್ಕೆ ಬೇಕಾದ ಎಲ್ಲ ಕಾರ್ಯಕಲಾಪಗಳನ್ನು ಪೂರ್ಣಗೊಳಿಸಿದ್ದಾರೆ. ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ತದಾಭವತ್ ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತ. ಹೇಳ್ತಾ ಇದ್ದಾರೆ ಅನಂತ ಮಾತ್ರಾಂತ ಮುದಾಹರಂತಿಯಂ ಅಂದ್ರೆ ಹೇಳ್ತಾರೆ ಪ್ರಣವ ಮಂತ್ರ. ಈ ಪ್ರಣವ ಮಂತ್ರ ತ್ರಿಮಾತ್ರ ಆ ಉ ಮಾ ಅಂತ ಮೂರು ಮಾತ್ರಗಳಿಂದ ಕೂರುವಂಥದ್ದು. ಆದರೆ ಇದು ಎಂಥದ್ದು, ಅನಂತ ಮಾತ್ರ ಅಂದ್ರೆ ಬರೀ ಮೂರಲ್ಲ, ಅನಂತ ವರ್ಣಗಳಿಂದ ಕೂಡಿರತಕ್ಕಂಥದ್ದು, ಅನಂತ ಮಾತ್ರಗಳಿಂದ ಕೂಡಿರತಕ್ಕಂಥದ್ದು ಭಗವಂತನ ಆ ಓಂಕಾರ ಪ್ರಣವೋಚ್ಚ ಎಂಬುದಾಹ. ಈ ಅಂದರೆ ಅರ್ಥ ಏನು? ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳು ಮಾತ್ರ ಅಲ್ಲ, ಎಲ್ಲಾ ವರ್ಣಗಳು ಕೂತಿವೆ ಅಂದ್ರೆ ಅರ್ಥ ಏನು? ಅನಂತ ವರ್ಣಗಳು ಅಂದ್ರೆ ಓಂಕಾರದಿಂದ ಹುಟ್ಟಿ ಬಂದದ್ದೇ ಅಕಾರ, ಓಂಕಾರದ ಭಾಗಗಳೇ ಅಕಾರ ಉಕಾರ ಮಕಾರ. ಆ ಅಕಾರ ಉಕಾರ ಮಕಾರಗಳಿಂದ ಹುಟ್ಟಿ ಬಂದದ್ದೇ ಮೂರು ವ್ಯಾಕೃತಿಗಳು, ಭೂಹು ಭುವಃ ಸುವಃ ಅಂತ. ಇನ್ನ ಈ ಮೂರು ವ್ಯಾಕೃತಿಗಳಿಂದ ಹುಟ್ಟಿ ಬಂದದ್ದೇ ಮೂರು ಪಾದ ಇರುವಂತಹ ಗಾಯತ್ರಿ. ಆ ಮೂರು ಪಾದ ಇರುವಂತಹ ಗಾಯತ್ರಿಯಿಂದ ಹುಟ್ಟಿ ಬಂದದ್ದೇ ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತ. ಆ ಮೂರು ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತದಿಂದ ಹುಟ್ಟಿ ಬಂದದ್ದೇ ಸಕಲ ವೇದಗಳು. ವೇದಗಳು ಎಂಥದ್ದು ಅಂದ್ರೆ ಇಡೀ ಎಲ್ಲ ಅನಂತ ವರ್ಣಗಳಿಂದ ಕೂಡಿರ ವೇದಗಳು ಅನಂತ, ಅನಂತವಾದ ವೇದಗಳಲ್ಲಿರುವ ಅಕ್ಷರಗಳು ಅನಂತ, ಅನಂತವಾದ ವರ್ಣಗಳೆಲ್ಲ ಎಲ್ಲಿಂದ ಹುಟ್ಟಿ ಬಂತು? ವೇದಗಳೆಲ್ಲ ಓಂಕಾರದಿಂದ. ಹಾಗಾದರೆ ಒಂದು ಓಂಕಾರದಲ್ಲಿ ತ್ರಿಮಾತ್ರ, ಅಕಾರ ಉಕಾರ ಮಕಾರ ಮಾತ್ರ ಅಲ್ಲ, ಅನಂತ ಮಾತ್ರಾಂತಂ, ಅನಂತ ಮಾತ್ರಗಳಿಂದ ಅಂತ್ಯವಾದ್ದು ಅಂದರೆ ಇದು ಅಂತ್ಯವಿಲ್ಲದ ವರ್ಣಗಳ ಸಮೂಹ ಒಂದು ಓಂಕಾರದಲ್ಲಿ ಕೂತಿದೆ. ಇನ್ನ ಚೆನ್ನಾಗಿ ನಮಗೆ ಅರ್ಥ ಆಗಬೇಕಾದರೆ ಒಂದೊಂದು ಶಬ್ದ ಉಚ್ಚಾರ ಮಾಡುವಾಗ ಭಗವದ್ ರೂಪಗಳು ನಮ್ಮ ಬಾಯಿಯಿಂದ ಹೊರಬರ್ತಾ ಇರುತ್ತೆ. ನಮ್ಮ ಹೃದಯದಲ್ಲಿ ಕಮಲ, ಆ ಕಮಲದಲ್ಲಿ 51 ಕೇಸರ, 51 ಕೇಸರಕ್ಕೆ ಭಗವಂತನ 51 ರೂಪಗಳು ನಿಂತಿರುತ್ತೆ. ಅಂಥ ಭಗವಂತನ 51 ರೂಪ ನಾವು ಒಂದೊಂದು ವರ್ಣವನ್ನ ಉಚ್ಚಾರ ಮಾಡಿದಾಗ, ಆಯಾ ವರ್ಣ ಉಚ್ಚಾರ ಮಾಡಿದಾಗ ಅಂಥ ಭಗವದ್ ರೂಪಗಳು ಬರುತ್ತೆ. ಅಜ, ಆನಂದ, ಇಂದ್ರ, ಈಶಾನ ಮೊದಲಾದ ರೂಪಗಳೆಲ್ಲ ಬರ್ತಾ ಇರುತ್ತೆ. ಅಂಥ ಭಗವದ್ ರೂಪಗಳೆಲ್ಲ ಒಂದು ವೇಳೆ ಎಲ್ಲಾ ಬ್ರಾಹ್ಮಣರು ಸೇರಿ ಕೆಲವರು 4 ವೇದಗಳನ್ನ ಪೂರ್ಣವಾಗಿ ಉಚ್ಚಾರ ಮಾಡುತ್ತಾ ಇದ್ದಾರೆ. 4 ವೇದಗಳನ್ನ, ಇತಿಹಾಸ ಪುರಾಣಗಳನ್ನ, ಎಲ್ಲ ಸೂತ್ರ ಭಾಷ್ಯಾದಿಗಳನ್ನ ಎಲ್ಲರೂ ಗುಂಪು ಗುಂಪಾಗಿ ಕೂತು ಪಾರಾಯಣ ಮಾಡುತ್ತಾ ಇದ್ದಾರೆ. ಅವರ ಬಾಯಿಯಿಂದ ಎಲ್ಲಾ ವರ್ಣಗಳು ಹೇಳುವಾಗ ಒಂದೊಂದು ವರ್ಣದಿಂದ ಒಂದೊಂದು ಭಗವದ್ ರೂಪ ಹಾಗೆ ಬರ್ತಾ ಇದೆ. ಹಾಗೆ ಎಲ್ಲರೂ ಎಲ್ಲಾ ವೇದ ಪುರಾಣ ಸೂತ್ರ ಭಾಷ್ಯಾದಿಗಳು ಎಲ್ಲವನ್ನ ಪಾರಾಯಣ ಮಾಡಿದಾಗ ಎಷ್ಟು ಭಗವದ್ ರೂಪಗಳು ಬರುತ್ತೋ ಅವೆಲ್ಲ ಮೇಲೆ ನಿಂತಿವೆ. ಗುಂಪು ದೇವರ ರೂಪಗಳು, ಅರ್ಥ ಆಯ್ತಾ? ಅಷ್ಟು ಭಗವದ್ ರೂಪಗಳು ನಿಂತಿವೆ. ಇಲ್ಲಿ ಇನ್ನೊಬ್ಬರು ಕೂತಿದ್ದಾರೆ, ಅವರಿಗೆ ಈ ತಿಳುವಳಿಕೆ ಇದೆ. ಏನಂತ, ಈ ಓಂಕಾರದಿಂದಲೇನೆ ಸಕಲ ವೇದಗಳು ಬಂದಿವೆ, ಸಕಲ ಶಾಸ್ತ್ರಗಳು ಬಂದಿವೆ. ಅಲ್ಲಿರುವ ಎಲ್ಲಾ ಭಗವದ್ ರೂಪಗಳು ಒಂದು ಓಂಕಾರದಲ್ಲೇ ಕೂತಿದೆ ಅಂತ ತಿಳುವಳಿಕೆ ಇದೆ. ಅಂಥ ತಿಳುವಳಿಕೆ ಇರುವಂತಹ ಬ್ರಾಹ್ಮಣ ಓಂಕಾರವನ್ನ ಉಚ್ಚಾರ ಮಾಡುವಾಗ ಆತ ಏನನುಸಂಧಾನ ಮಾಡುತ್ತಾ ಇದ್ದಾನೆ? ಈ ಒಂದು ಓಂಕಾರದಿಂದ ಇಡೀ ವೇದಗಳನ್ನ ಉಚ್ಚಾರ ಮಾಡಿದಾಗ, ಶಾಸ್ತ್ರವನ್ನ ಉಚ್ಚಾರ ಮಾಡಿದಾಗ ಎಷ್ಟೆಲ್ಲಾ ಭಗವದ್ ರೂಪಗಳು ಬರಬೇಕೋ ಅಷ್ಟೆಲ್ಲಾ ಭಗವದ್ ರೂಪಗಳು ಒಂದು ಸಲ ಓಂಕಾರವನ್ನ ಉಚ್ಚಾರ ಮಾಡಿದರೆ ಅಷ್ಟು ಹೊರಬರುತ್ತೆ ಎಂಬ ಎಚ್ಚರ ಬ್ರಾಹ್ಮಣನಿಗಿದೆ. ಅಂಥ ಬ್ರಾಹ್ಮಣ ಒಂದು ಕಡೆ ಕೂತು ಓಂಕಾರವನ್ನ ಉಚ್ಚಾರ ಮಾಡುತ್ತಾ ಇದ್ದಾನೆ. ಅವಾಗ ಕಣ್ಣಿದ್ದು ನೋಡುವಂಥವರು ನೋಡಿದರೆ ಇಡೀ ವೇದಗಳು ಪುರಾಣಗಳು ಶಾಸ್ತ್ರದ ಭಾಗಗಳೆಲ್ಲ ಓದಿದರೆ ಎಷ್ಟು ದೇವರ ರೂಪಗಳು ಹೊರಬರಬೇಕೋ ಅಷ್ಟೂ ರೂಪಗಳು ಒಂದು ಓಂಕಾರ ಉಚ್ಚಾರ ಮಾಡಿದಾಗ ಹೊರಬಂದದ್ದನ್ನ ಜ್ಞಾನಿಗಳು ನೋಡ್ತಾ ಇರ್ತಾರೆ. ಅಂದ್ರೆ ಎರಡೂ ಈಕ್ವಲ್, ಅಷ್ಟು ದೊಡ್ಡದು ಓಂಕಾರ ಅಂದ್ರೆ ಪ್ರೊವೈಡೆಡ್ ಬ್ರಾಕೆಟ್ ಅಲ್ಲಿ ಗೊತ್ತಿರಬೇಕು ಈ ಅರ್ಥ, ಇಷ್ಟು ಇದರಲ್ಲಿ ಕೂತಿದೆ ಅಂತ ತಿಳಿದು ಮಾಡೋದು. ಅದಕ್ಕೆ ಹೇಳ್ತಾರೆ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದ ಅರ್ಥ ಏನು, ಏನು ಚಿಂತನೆ ಹೇಗೆ ಅಂತ ಹೇಳ್ತಾರೆ. ಸರ್ವ ವೇದೋಚ್ಚಾರಣಂ ಗಾನಂ ಸರ್ವ ಸಂರಕ್ಷಣಂ ತ್ರಾಣಂ ಅಂತ ಹೇಳ್ತಾರೆ. ಗಾಯನ್ ತ್ರಾಯತೆ ಇತಿ ಗಾಯತ್ರಿ. ಯಾರು ಗಾಯನ್ ಗಾನ ಮಾಡುತ್ತಾನೋ ಅವನನ್ನ ತ್ರಾಯತೆ. ಯಾರು ವೇದ ಯಾವುದು ನಮ್ಮ ಗಾಯತ್ರಿಯನ್ನು ಗಾನ ಮಾಡುತ್ತಾನೋ ಅವನನ್ನ ತ್ರಾಯತೆ. ಗಾನ ಹೇಗೆ ಮಾಡಬೇಕು? ಸರ್ವ ವೇದೋಚ್ಚಾರಣಂ, ನಾನು ಒಂದು ಗಾಯತ್ರಿಯನ್ನು ಉಚ್ಚಾರ ಮಾಡುತ್ತಾ ಇದ್ದೇನೆ. ಈ ಒಂದು ಗಾಯತ್ರಿಯಲ್ಲೇ ಪುರುಷ ಸೂಕ್ತ ಇದೆ, ಇದರಲ್ಲೇ 4 ವೇದಗಳು ಪುರಾಣಗಳು ಇಡೀ 37 ಆಚಾರ್ಯರ ಗ್ರಂಥಗಳು ಇಡೀ ಟಿಪ್ಪಣಿ ಗ್ರಂಥಗಳು ಎಲ್ಲವೂ ತುಂಬಿ ಕೂತಿವೆ. ನಾನು ಒಂದು ಸಲ ಗಾಯತ್ರಿ ಮಂತ್ರ ಉಚ್ಚಾರ ಮಾಡಿದಾಗ ಇಡೀ ಆ ಗ್ರಂಥಗಳೆಲ್ಲ ಉಚ್ಚಾರ ಮಾಡಿದರೆ ಎಷ್ಟು ಭಗವದ್ ರೂಪಗಳು ಬರಬೇಕೋ ಅಷ್ಟೂ ಭಗವದ್ ರೂಪಗಳು ಗಾಯತ್ರಿ ಮಂತ್ರ ಉಚ್ಚಾರ ಮಾಡಿದಾಗ ಬರುತ್ತೆ ಅಂತ ತಿಳಿದು ಒಬ್ಬ ವ್ಯಕ್ತಿ ತಾನು ಗಾಯತ್ರಿ ಮಂತ್ರ ಮಾಡುವಾಗ ಒಂದೊಂದು ಸಲ ಮಾಡುವಾಗ ಹೀಗೆ ಚಿಂತನೆ ಮಾಡಿದರೆ ನಿಜವಾದ್ದು ಇಲ್ಲದ್ದಲ್ಲ ಸತ್ಯವಾದ್ದು ಅದು ತಿಳಿದು ಚಿಂತನೆ ಮಾಡಿದರೆ 10 ಗಾಯತ್ರಿ ಮಾಡಿದರೆ ಹತ್ತೆ ಮಾಡಬೇಕಾಗಿದ್ದು 100,000 ಮಾಡಬೇಕು. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ, 1,000 ಮಾಡಬೇಕು ಹೊತ್ತಿಗೆ, ಅಥವಾ 100 ಮಾಡಬೇಕು, ಅಥವಾ 10 ಮಾಡಿ ಅಂದ್ರು. ಆ 10 ಮಾಡುವಾಗ ಒಂದೊಂದು ಗಾಯತ್ರಿ ಮಾಡಿದಾಗಲೂ ನಾನು ಇಡೀ ವೇದಗಳನ್ನ ಶಾಸ್ತ್ರಗಳನ್ನ ಉಚ್ಚಾರ ಮಾಡುತ್ತಾ ಇದ್ದೇನೆ ಅಂತ ತಿಳಿದು ಒಂದು ಸಲ ಗಾಯತ್ರಿ ಉಚ್ಚಾರ ಮಾಡಿದರೆ, ಒಂದು ಸಲ ಗಾಯತ್ರಿ ಉಚ್ಚಾರ ಮಾಡಿದಕ್ಕೆ ಎಷ್ಟು ಫಲ ಬರುತ್ತೆ ಅವನಿಗೆ ಅಂದ್ರೆ, 4 ವೇದಗಳು ಪೂರ್ಣ ಪಾರಾಯಣ ಮಾಡಿ, 18 ಪುರಾಣಗಳು ಪೂರ್ಣ ಪಾರಾಯಣ ಮಾಡಿ, ಆಚಾರ್ಯರ 37 ಸರ್ವಮೂಲ ಗ್ರಂಥಗಳೆಲ್ಲ ಪಾರಾಯಣ ಮಾಡಿ, ಅದರ ಟಿಪ್ಪಣಿ ಗ್ರಂಥಗಳೆಲ್ಲ ಪಾರಾಯಣ ಮಾಡಿದರೆ ಇಡೀ ಸತ್ಶಾಸ್ತ್ರದ ಪ್ರಪಂಚ ಏನಿದೆ ಎಲ್ಲ ಒಂದು ಸಲ ಪಾರಾಯಣ ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟೂ ಫಲ ಒಂದು ಸಲ ಗಾಯತ್ರಿ ಉಚ್ಚಾರ ಮಾಡಿದರೆ ಬರುತ್ತೆ. ಪ್ರೊವೈಡೆಡ್ ಆ ತಿಳುವಳಿಕೆ ತಲೆಯಲ್ಲಿ ಇರಬೇಕು. ಹಾ, ನಾನು ಇಂಥದ್ದು ಮಾಡುತ್ತಾ ಇದ್ದೇನೆ ಅಂತ ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಅದ್ಭುತವಾದ್ದು ಓಂಕಾರ. ಅದಕ್ಕೆ ಯತಿಗಳು ಒಳ್ಳೆ ಸನ್ಯಾಸಾಶ್ರಮ ಧರ್ಮದಲ್ಲಿದ್ದುಕೊಂಡು ಒಂದು ಸಲ ಓಂಕಾರವನ್ನ ಪ್ರಣವವನ್ನ ಉಚ್ಚಾರ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಅಂದರೆ, ಒಬ್ಬ ಗೃಹಸ್ಥ ಇಡೀ ಜೀವನದಲ್ಲಿ ಎಷ್ಟು ಪುಣ್ಯ ಮಾಡುತ್ತಾನೋ ಅಷ್ಟು ಪುಣ್ಯ ಒಂದು ಪ್ರಣವ ಮಂತ್ರ ಜಪ ಮಾಡಿದರೆ ಬರುತ್ತವರಿಗೆ ಅಂತ ಹೇಳ್ತಾರೆ. ಹೌದು, ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದ ಸತ್ಯ. ಯಾವ ವಿಚಾರದಲ್ಲಿ? ಇಂಥ ಯತಿಗಳಿಗೂ ಬ್ರಹ್ಮಚಾರಿಗಳಿಗೂ ಊಟ ಹಾಕ್ತಾನಲ್ಲ, ಆದ್ದರಿಂದ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಚೆನ್ನಾಗಿ ಹೇಳಿದ್ರು. ಆದರೆ ಇಂಥ ಗೃಹಸ್ಥಾಶ್ರಮಿ ಆದವ ಒಳ್ಳೆ ಯತಿ, ಯತಿ ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥ ಯತಿ ಒಂದು ದಿವಸ ತನ್ನ ಮನೆಯಲ್ಲಿ ಬಂದು ಮಲಗಿದ್ರೆ, ಒಂದು ರಾತ್ರಿ ಮಲಗಿದ್ರೆ ಸಾಕು ಯತಿ, ಆ ಗೃಹಸ್ಥನ ವಂಶ ಉದ್ಧಾರ ಆಗಿಬಿಡುತ್ತಂತೆ. ಅವರ ಹೊಟ್ಟೆಯಲ್ಲಿ ಒಂದು ತುತ್ತನ್ನ ಹಾಕಿದ್ರೆ ಸಾಕು, ಇಡೀ ವಂಶ ಉದ್ಧಾರ ಆಗುತ್ತೆ. ಅದಕ್ಕೆ ಸನ್ಯಾಸ ಧರ್ಮ ಬಹಳ ಶ್ರೇಷ್ಠ, ಪ್ರೊವೈಡೆಡ್ ಚೆನ್ನಾಗಿಟ್ಟುಕೊಂಡಿದ್ರೆ ಅಂತ ಒಳಗೆ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಈ ಪ್ರೊವೈಡೆಡ್ ಕ್ಲಾಸ್ ಇದ್ದೇ ಇರುತ್ತೆ. ಹೌದಾ, ಅದನ್ನು ಹೇಳ್ತಾ ಇದ್ದಾರೆ. ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚ ಎಂ ಬುಧಾಹ ತದಾಭವತ್ ಭಾವಿ ಚತುರ್ಮುಖ ಕೃತಿ ಜಪಾಧಿಕಾರಿ ಅತಿರಸ್ಯ ಸೂಚಿತ. ಇಂಥ ಪ್ರಣವ ಮಂತ್ರ ಜಪಕ್ಕೆ ಮುಖ್ಯ ಅಧಿಕಾರಿ ಯಾರು ಅಂತ ಹೇಳ್ತಾರೆ ಅಂದ್ರೆ, ಭಾವಿ ಬ್ರಹ್ಮರಾಗಿರತಕ್ಕಂಥ ವಾಯುದೇವರಲ್ಲದೆ ಇನ್ನ ಇಂಥ ಓಂಕಾರವನ್ನ ಜಪಿಸುವಂತ ಅರ್ಹತೆ ಇನ್ಯಾರಿಗಿದೆ? ಯಾರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಓಂಕಾರ ಮೊದಲು ಜಪ ಮಾಡಲಿಕ್ಕೆ ಅಧಿಕಾರ ಇರುವುದೇ ಬ್ರಹ್ಮದೇವರಿಗೆ, ತದನಂತರ ಮಿಕ್ಕವರಿಗೆ ಬರುತ್ತೆ. ಅಂಥವರೇ ಬಂದಿದ್ದಾರೆ ಮುಖ್ಯ, ಭಾವಿ ಬ್ರಹ್ಮರಾಗಿರತಕ್ಕಂಥ ವಾಯುದೇವರೇ ಬಂದರೆ ಅವರಿಗಲ್ಲದೆ ಇನ್ಯಾರಿಗೆ? ಅದರಿಂದ ಇಂಥ ಯತಿ ಆದರು ಅಂದರೆ ಜಪಾಧಿಕಾರಿ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇನ್ನ ಪ್ರಣವ ಅಂದರೆ ಓಂಕಾರ, ಆ ಮಂತ್ರದ ಅಧಿಕಾರ ಯಾರಿಗಿರೋದು ಅಂದರೆ ಯತಿಗಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಯತಿಗಳಿಗೆ ಮಾತ್ರ ಪ್ರಣವ ಮಂತ್ರ ಜಪ. ಅಲ್ಲ, ನಮಗೂ ಇರಬೇಕಲ್ಲ ಅಷ್ಟಮಹಾಮಂತ್ರಗಳು ಅಂತ ನಮಗೂ ಉಪದೇಶ ಕೊಡ್ತಾರೆ ಗೃಹಸ್ಥರಿಗೆ. ಅದರಲ್ಲಿ ಪ್ರಣವ ಮಂತ್ರವೂ ಇರುತ್ತಲ್ಲ, ಅಂದರೆ 10 ಮಾತ್ರ ಮಾಡಬೇಕಂತೆ. ಯಾರು ಗೃಹಸ್ಥರಾದವರು ಪ್ರಣವ ಮಂತ್ರವನ್ನ 10 ಮಾತ್ರ ಮಾಡಬೇಕು. ಯತಿಗಳಿಗೆ ಗಾಯತ್ರಿ ಮಂತ್ರ 10 ಮಾತ್ರ. ಯಾವ ಗಾಯತ್ರಿ ಅಂದ್ರೆ ವಿಶ್ವಾಮಿತ್ರ ಗಾಯತ್ರಿ ಮಂತ್ರ ಅವರಿಗೆ 10 ಮಾತ್ರ. ಬ್ರಹ್ಮ ಗಾಯತ್ರಿ ಎಷ್ಟಾದರೂ ಮಾಡಬಹುದು, ವಿಶ್ವಾಮಿತ್ರ ಮಾತ್ರ 10 ಮಾತ್ರ ಮಾಡಬೇಕು. ಹಾಗೆ ಗೃಹಸ್ಥರು ವಿಶ್ವಾಮಿತ್ರ ಗಾಯತ್ರಿ ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ, ಹೊತ್ತಿಗೆ 1000 ಪ್ರಕಾರ 3 ಹೊತ್ತಿಗೆ 3000 ಮಾಡಬೇಕು. ಹಾಗೆ ಯತಿಗಳು ಹೊತ್ತಿಗೆ 1000 ಪ್ರಕಾರ 3 ಹೊತ್ತಿಗೆ 3000 ಪ್ರಣವ ಮಂತ್ರ ಜಪವನ್ನ ಮಾಡಬೇಕು, ಇದನ್ನು ವಿಧಾನ ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರಣವ ಮಂತ್ರ ನಾವು 10ಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ರಿವರ್ಸ್ ಆಗುತ್ತೆ, ಗೃಹಸ್ಥರಿಗೆ ಅದು ಸರಿಯಲ್ಲ, ವಿಹಿತ ಅಲ್ಲ. ಅದಕ್ಕೆ ಜಪಾಧಿಕಾರಿ ಯಾರು ಅಂದ್ರೆ ಬರೀ ಸನ್ಯಾಸಿಗಳು ಮಾತ್ರ. ಆ ಸನ್ಯಾಸಿಗಳಲ್ಲೂ ಮಾತ್ರ ಯಾರಿಗೆ ಪ್ರಣವ ಮಂತ್ರಾಧಿಕಾರ ಅಂತ ಹೇಳಿದ್ರೆ ಹೇಳ್ತಾರೆ, ಮುಖ್ಯ ಅಧಿಕಾರಿಗಳು ರುಜುಗಣಸ್ಥರಾದವರು ಮಾತ್ರ ಓಂಕಾರವನ್ನ ಚೆನ್ನಾಗಿ ಚಿಂತನೆ ಮಾಡತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಇನ್ನ ವಿಶೇಷವಾಗಿ ಇವರು ಯಾವಾಗ ಸ್ವೀಕಾರ ಮಾಡಿದರು ಸನ್ಯಾಸಾಶ್ರಮ ಆಚಾರ್ಯರು ಅಂತ ಹೇಳಿದರೆ, ಸೌಮ್ಯನಾಮ ಸಂವತ್ಸರದಲ್ಲಿ ಸ್ವೀಕಾರ ಮಾಡಿದರು ಹೇಳ್ತಾ ಇದ್ದಾರೆ. ಇಲ್ಲಿ ಏಕಾದಶಾಬ್ದಕ್ಕೆ ಸೌಮ್ಯೇ ಜಗ್ರಾಹ ಭಗವಾನ್ ತುರೀಯಾಶ್ರಮಂ ಉತ್ತಮಂ ಅಂತ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ. ಇವರು ವಿಶೇಷವಾಗಿ 11ನೇ ವರ್ಷ ಏಕಾದಶಾಬ್ದಕ್ಕೆ ಅಂದರೆ 11 ವರ್ಷ ಹನುಮಧ್ವ ಚರಿತ್ರೆ ಹನುಮಧ್ವ ವಿಜಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 11 ವರ್ಷ ಏಕಾದಶಾಬ್ದಕ್ಕೆ ಸೌಮ್ಯೇ ಜಗ್ರಾಹ, ಸೌಮ್ಯ ನಾಮ ವತ್ಸರದಲ್ಲಿ ಅವರು ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ಅಂದ್ರೆ ಸೌಮ್ಯನಾಮ ಸಂವತ್ಸರ ಅಂದ್ರೆ ಯಾವಾಗದು ಅಂತ ಹೇಳಿದ್ರೆ 12,248 ಅವರು ಸನ್ಯಾಸವನ್ನ ಸ್ವೀಕಾರ ಮಾಡಿದ ಇಸ್ವಿ ಎಂಬುದನ್ನು ಚೆನ್ನಾಗಿ ಕೊಡತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳ್ತಾರೆ, ಗುಣಾನುರೂಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ ಉದಾಹರದ್ ಭೂರಿ ಯಶಾ ಹಿ ಕೇವಲಂ ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸನ್ಯಾಸಾಶ್ರಮ ಕೊಟ್ಟ ಮೇಲೆ ಅವರಿಗೆ ಒಂದು ಹೆಸರು ಕೊಡಬೇಕಲ್ಲ. ಯಾಕೆ ಕೊಡಬೇಕು ಅಂದ್ರೆ ಅವರಿಗಲ್ಲ ಅವರ ಒಳಗಿರುವ ಭಗವಂತನಿಗೆ ಹೆಸರಿಡೋದು. ನಮಗೂ ಕೂಡ ಹುಟ್ಟಿದ ಕೂಡಲೇ ನಾಮಕರಣ ಅಂತ ಮಾಡುತ್ತಾರೆ. ನಾಮಕರಣ ಯಾರಿಗೆ ಅಂದ್ರೆ ಜೀವನಿಗಲ್ಲ, ಜೀವನ ಜೊತೆಯಲ್ಲೇ ಬಂದ ಭಗವಂತನಿಗೆ ಹೆಸರು. ಆ ನಮ್ಮೊಳಗಿರುವ ಭಗವಂತನಿಗೆ ಹೆಸರಿಟ್ಟು ಭಗವಂತ ದೇವ ತಾನೇ ಹೆಸರಿಡಿಸಿಕೊಳ್ತಾನೆ ನಮಗೆ. ನಮ್ಮಿಂದ ಮಾಮೂಲಾಗಿ ಹೊಟ್ಟೆಯಲ್ಲಿ ಮಗು ಬಿದ್ದ ಕೂಡಲೇ ಅಪ್ಪ ಅಮ್ಮ ಹೊರಡುತ್ತಾರೆ ದೊಡ್ಡ ಲಿಸ್ಟ್ ಇಟ್ಕೊಂಡು, ಯಾವ ಹೆಸರಿಡಬೇಕು ಅಂತ ಇಬ್ಬರು ಚರ್ಚಾ ಮಾಡಿ ಮಾಡಿ ಮಾಡಿ, ಅದರಲ್ಲಿ ಅತ್ತೆ ಈ ಕಡೆ ಅತ್ತೆ ಅವರು ಇವರು ಇಬ್ಬರು ಎಲ್ಲ ಚರ್ಚಾ ಮಾಡಿ ಕೊನೆಗೆ ಒಂದು ಡಿಸೈಡ್ ಆಗುತ್ತೆ. ಹೌದಾ? ಆದರೆ ಆ ಡಿಸೈಡ್ ಮಾಡೋದು ಯಾರು ಅಂತ ಪ್ರಶ್ನೆ. ನಾವೇ ಅಂತ ನಮ್ಗೆ ಉತ್ತರ ಇಲ್ಲ. ಇಷ್ಟು ಲಿಸ್ಟ್ಗಳು ಕೊಡಿಸಿ ನಮ್ಮ ತಲೆಯಲ್ಲಿ ಓಡಾಡಿಸಿ ಕೊನೆಗೆ ನಿಶ್ಚಯ ಮಾಡಿದವನು ಅವನೇ. ಅವನೇ ನಿಶ್ಚಯ ಮಾಡಿಸಿ ನಮ್ಮ ಮೂಲಕ ಹೆಸರಿಡಿಸಿಕೊಂಡು ಆ ಹೆಸರಿಂದ ಕರೆಯುವಂತೆ ಮಾಡಿ, ಆ ಹೆಸರಿಂದ ಕರೆದಾಗ ಆ ಹೆಸರಲ್ಲಿ ಒಂದು ಗುಣ ಇರುತ್ತೆ, ದೇವರ ಗುಣ. ಪ್ರಹ್ಲಾದ ಅಂತ ಹೆಸರಿಡುತ್ತಾರೆ. ಹೆಸರಿಟ್ಟರೆ ಯಾರಿಗೆ ಹೆಸರಿಟ್ಟ ಹೆಸರು? ಆ ಜೀವನಿಗಲ್ಲ, ಆ ಒಳಗಿರೋ ದೇವನಿಗೆ. ಪ್ರಹ್ಲಾದ ಪ್ರಕೃಷ್ಟವಾದ ಆಹ್ಲಾದ ಸಂತೋಷ ಕೊಡುವಂಥವ ಅಂತದು. ಅದಕ್ಕೆ ಆ ಹೆಸರಿಂದ ಕರೆಯುವಂತೆ ಮಾಡಿ ಆ ಜೀವನಿಂದ ಎಲ್ಲರಿಗೂ ಒಳ್ಳೆ ಸಂತೋಷ ಬರುವಂತೆ ಮಾಡುತ್ತಾನೆ ದೇವ. ಇದು ನಾಮಕರಣ ಮಾಡುವುದರಲ್ಲಿ ಉದ್ದೇಶ. ಅದು ನಮ್ಮವರೇನ್ ಮಾಡ್ತಾರೆ, ಪ್ರಹ್ಲಾದ ಅಂತ ಹೆಸರಿಡ್ತಾರೆ, ಕರೆಯೋದು ಮಾತ್ರ ಪಲ್ಲಿ ಪಾಲಿ ಅಂತ ಕರೀತಾರೆ. ಪಲ್ಲಿ ಅಂದ್ರೆ ಏನಂತರ್ಥ? ಏನು ಕಡಲೆಕಾಯಿ ಅಂತರ್ಥ. ಪಲ್ಲಿ ಅಂದ್ರೆ ಕಡಲೆಕಾಯಿ. ಈ ಹೈದರಾಬಾದ್ ಕಡೆ ಎಲ್ಲ ಪಲ್ಲಿ ಮಾರ್ಕೊಂಡು ತಿನ್ನೋರು ಅಂತ ಹೇಳ್ತಾರೆ. ಯಾವುದು ಈ ಕಡಲೆಕಾಯಿ ಮಾರ್ಕೊಂಡು ತಿನ್ನೋರು? ಅವನನ್ನ ಪಲ್ಲಿ ಪಲ್ಲಿ ಅಂತ ಕರೆದ್ರೆ ಆ ಪಲ್ಲಿ ಮಾರ್ಕೊಂಡು ತಿನ್ನೋನೇ ಆಗ್ತಾನೆ. ಯಾಕೆ? ಅವನ ಕರೆದದ್ದೇ ಹಾಕಿ ಕರೆದಲ್ಲ, ಆ ಗುಣವೇ ಅವನಿಗೆ ಬರುತ್ತೆ. ಪ್ರಹ್ಲಾದ ಅಂದ್ರೆ ಬಾಯಿ ಬಿಟ್ಟು ಕರೆಯಲ್ಲ. ಈ ಅಡ್ಡ ಹೆಸರು ಇಡ್ತಾರಲ್ಲ, ಅಡ್ಡ ಹೆಸರು ಇಟ್ಟರೆ ಅದು ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಯ ಬೆಳವಣಿಗೆನ ನಾವೇ ಕತ್ತರಿಸಿದಂತ ಆಗುತ್ತೆ. ಅದರಿಂದ ಯಾವ ಹೆಸರು ಇಡ್ತೀವೋ ಬಾಯಿ ತುಂಬಾ ಹೆಸರನ್ನ ಪೂರ್ಣವಾಗಿ ಕೂಗಿ ಕರಿಬೇಕಂತೆ. ಅಡ್ಡ ಹೆಸರಿಂದ ಕರೆದುವ ಆ ಹುಡುಗ ಅಡ್ಡಡ್ಡವಾಗಿ ಬೆಳೀತಾ ಇರ್ತಾನೆ, ಯಾವುದರಲ್ಲೂ ಅವರಿಗೆ ಏಳಿಗೆ ಬರಲ್ಲ. ಒಳ್ಳೆ ಹೆಸರನ್ನ ಇಡ್ತೀವಿ ನೋಡ್ಲಿಕ್ಕೇನೋ. ನಾವು ಈ ಇಂಗ್ಲಿಷ್ ಅವರಂತಲ್ಲ, ಅವರು ಉಡ್ಡು ಕುಡ್ಡು ಅಂತ ಇಡ್ತಾರೆ, ನಾವು ಹಾಗಲ್ಲ ಚೆನ್ನಾಗಿಡ್ತೀವಿ ಅಂತ ಹೇಳ್ಕೊಳ್ಳೋದು. ಕರೆಯೋದು ಮಾತ್ರ ಅವ್ರಿಗಿಂತ ಅಧ್ವಾನವಾಗಿ ಅರ್ಥ ಇಲ್ಲದ ಹೆಸರಲ್ಲಿ ಕರಿತಾ ಇರ್ತೀವಿ. ಹೌದಾ? ಆ ರೀತಿ ಆಗಬಾರದು. ಹಾಗಾದರೆ ಇವರಿಗೆ ಪೂರ್ಣಬೋಧ ಅಂತ ಹೆಸರಿಡುತ್ತಾ ಇದ್ದಾರೆ. ಅಂದರೆ ಇವರಲ್ಲಿ ಇರುವ ಭಗವದ್ ರೂಪಕ್ಕೆ ಪೂರ್ಣಬೋಧ, ಪೂರ್ಣವಾದ ತಿಳುವಳಿಕೆ ಇರುವವರು ಅಂತ ಎಚ್ಚರ ಕೊಡತಾ ಇದ್ದಾರೆ. ಗುಣಾನುರೂಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರಿಗೆ ಪೂರ್ಣಬೋಧ ಎಂಬ ಹೆಸರು ಸರಿಯಾಗಿ ಆಯಿತು. ಯಾಕೆ ಅಂದ್ರೆ ಹೇಳ್ತಾರೆ, ಅದ್ಭುತವಾದ ಪೂರ್ಣವಾದ ಬೋಧ, ಭಗವಂತನ ತಿಳುವಳಿಕೆ ಇವರಿಗೆ ಪೂರ್ಣವಾಗಿದೆ. ಆದ್ದರಿಂದ ಇವರಿಗೆ ಪೂರ್ಣಬೋಧ ಅಂತ ಚೆನ್ನಾಗಿ ಆಯಿತು. ಈ ವಾಯುದೇವರಿಗೆ ದ್ವಿಜವೃಂದ ವಂದಿತ. ದ್ವಿಜರು ಅಂದ್ರೆ ದೇವತೆಗಳು, ಆ ದ್ವಿಜರು ಅಂದ್ರೆ ಬ್ರಾಹ್ಮಣರು. ಇವರಿಂದ ವಂದಿತರಾದಂಥ ಇವರಿಗೆ ಪೂರ್ಣಬೋಧ ಅಂತ ಹೆಸರು ಸರಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಉದಾಹರದ್ ಭೂರಿ ಯಶಾಹಿ ಕೇವಲಂ ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ ಅಂತ ಹೇಳ್ತಾ ಇದ್ದಾರೆ. ಇವರು ಮಂತ್ರ ಪ್ರತಿಪಾದ್ಯರಿವರು, ಎಲ್ಲ ಮಂತ್ರಗಳು ಇವರನ್ನೇ ಹೇಳುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಪೂರ್ಣ ಪ್ರಜ್ಞಾ ಅಂತಂಬುದು ಅದು ಎಲ್ಲಿಂದ ಬಂತು ಅಂದ್ರೆ ದಶ ಪ್ರಮತಿಂ ಜನಯಂತ ಜೋಷಾಣ ಅಂದ್ರೆ ಬಳಿತಾ ಸೂಕ್ತದಲ್ಲಿ ಬರ್ತಾ ಇದೆ. ಇವರು ದಶ ಪ್ರಮತಿ, ದಶ ಅಂದ್ರೆ ಹತ್ತಲ್ಲ, ಪೂರ್ಣ, ಪೂರ್ಣ ಪ್ರಮತಿ, ಪೂರ್ಣ ಬೋಧ ಅಂತ ಹೆಸರು. ಆ ವೇದದಲ್ಲಿ ಇಟ್ಟ ಹೆಸರೇ ಇಲ್ಲಿ ಇವರಿಗೆ ಬಂದಿದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಮಧ್ವರಾಯರನ್ನ ನಾವು ಪೂರ್ಣ ಬೋಧ, ಪೂರ್ಣ ಪ್ರಜ್ಞ ಅಥವಾ ದಶಪ್ರಮತಿ ಅಂತ ಕರೆದರೆ ನಮ್ಮಲ್ಲೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ತತ್ವಜ್ಞಾನ ಪೂರ್ಣವಾಗಿ ಬರುತ್ತೆ ಎಂಬಲ್ಲಿ ಯಾವ ಸಂಶಯವಿಲ್ಲ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.